ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಯು ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಆರ್ ಅದರ್, ಏನಾದ್ರು ಒಂದು ವಿಶೇಷಗಳಿರುತ್ತೆ. ಸೊ ಅದನ್ನ ವಿಶೇಷಗಳು ಹೇಗಿದೆ ಅಂದ್ರೆ, ಅದೇ ಹೇಳ್ತಾರಲ್ಲ ಭಗವಂತನ ನಾಮಗಳು, ಆ ನಾಮಗಳು ಆ ಸ್ಮರಣೆ ಮಾಡುವ ನಾಮಗಳನ್ನ ನೆನೆದಾಗಲೇ ಪಾಪಗಳು ರಾಶಿ ರಾಶಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರ. ಅಲಾಂಗ್ ವಿತ್ ದಟ್ ಕೆಲವು ವಿಶೇಷ ದಿನಗಳು, ಕೆಲವು ವಿಶೇಷ ದಿನಗಳಲ್ಲಿ ಆ ಪಾಪ ಇನ್ನೂ ಒಂದು ಒಂದು ಜಾಸ್ತಿ ಲೆವೆಲ್ಲಿ ಹೋಗುತ್ತಂತ. ಸೊ ಇನ್ನೂ ಇಟ್ ದಟ್ ಈಸ್ ಲೈಕ್ ಅದ್ ಹೇಳ್ತಾರಲ್ಲ, ಒಂದು ನಿಮಿಷ ಮಾಡಿದ್ರೆ ಎಷ್ಟೋ ಪುಣ್ಯ ಬಂದ್ಬಿಡುತ್ತೆ ಕೆಲವು ದಿವಸಕ್ಕೆ ಅಂತ. ಸೊ ಆ ತರ ಕೆಲವು ದಿವಸಗಳನ್ನ ಜ್ಞಾನಿಗಳಿಗಾಗಿ ಭಗವಂತ ಒದಗಿ ಕೊಟ್ಟಿದ್ದಾನೆ. ಅದು ಜ್ಞಾನಿಗಳ ಮೂಲಕವಾಗಿ ನಾವು ತಿಳಿದುಕೊಂಡು ಅದನ್ನ ಆಚರಣೆ ಮಾಡಿದ್ರೆ ನಮ್ಗೆ ಎರಡು ಟೈಪ್ ಆಫ್ ಫಲಗಳು ಬರುತ್ತೆ. ಏನಂದ್ರೆ, ಒಂದು ಆ ದಿವಸ ನಾವು ಮಾಡಿದ್ರೆ ಒಂದು ಫಲ ಇದೇ ಇದೆ, ಪಾಪ ಹೋಗತ್ತೆ ಪುಣ್ಯ ಬರುತ್ತೆ. ಇದು ಜ್ಞಾನಿಗಳು ಮಾಡಿದ್ದಾಗ ಅವರು ಪ್ರಾರ್ಥನೆಯನ್ನು ಸೇರ್ಕೊಳತ್ತೆ. ಇದು ಹೇಗೆ ಅಂದ್ರೆ, ಸ್ತೋತ್ರಗಳು ನಾವೇ ತೆಗೆದು ಮಹಾಭಾರತ ಅದಲಿ ಇದಲಿ ಬರುವಂತ ಸ್ತೋತ್ರಗಳು ಶ್ಲೋಕಗಳು ಪಠಿಸೋದು ಒಂದು. ಇನ್ನೊಂದು ನಮ್ಮ ಜ್ಞಾನಿ ಪರಂಪರೆಯಿಂದ ಅವರು ಪ್ರಾರ್ಥನೆ ಇಂದ ಬಂದ ಶ್ಲೋಕಗಳು, ಅದು ಗುರುಮುಖತಃ ನಾವು ಕೇಳಿದಾಗೆ ಬರುವಂತ ಆ ಫಲ, ಆ ಒಂದು ಪಾಪ ರಾಶಿಗಳು ಹೋಗೋದು ಜಾಸ್ತಿ ಆಗತ್ತೆ. ಈ ನಿಟ್ಟಿನಲ್ಲಿ ಈ ತಿಂಗಳಲ್ಲಿ ಆಕ್ಚುಲಿ ಸಪ್ತಮಿ ಬರುತ್ತೆ. ಆಕ್ಚುಲಿ ಸಪ್ತಮಿ ಬಂದು ಐ ಥಿಂಕ್ ನಾಳೆ ಷಷ್ಠಿ ಬರುತ್ತೆ ನಮ್ ಕಡೆ. ಸಪ್ತಮಿ ಆಕ್ಚುಲಿ ಫ್ರೈಡೇನು ಇದೆ, ಮತ್ತು ಸ್ಯಾಟರ್ಡೆ ಸ್ವಲ್ಪ ಬೆಳಿಗ್ಗೆ ಲಿಟಲ್ ಪೋರ್ಷನ್ ಆವಾಗ್ಲೂ ಸ್ವಲ್ಪ ಇದನ್ ಕಾಣುತ್ತೆ. ಸೊ ಇದು ವಿಶೇಷ ಯಾವುದಕ್ಕೆ ಅಂದ್ರೆ ಗಂಗೋತ್ಪತ್ತಿ. ಗಂಗೋತ್ಪತ್ತಿಗೆ ಇದು ವಿಶೇಷ ದಿವಸ ಅಂತ ಹೇಳ್ತಾರೆ. ಇದು ಏನು ಗಂಗೋತ್ಪತ್ತಿ, ಯಾಕೆಂದ್ರೆ ನಾವು ಹರಿಕಥಾಮೃತ ಸಾರ ಮಾಡಿದಾಗೆ ಕರುಣಾಸಂಧಿ ಮಾಡಿದಾಗೆ ವಿ ಸಾ ದಟ್ ಹಾಗೆ ದಶಹರ ಅಂತ ನೋಡಿ, ಜ್ಯೇಷ್ಠ ಮಾಸದಲ್ಲಿ ಆ ದಶಮಿ ಜ್ಯೇಷ್ಠ ಶುಕ್ಲ ದಶಮಿಯಲ್ಲಿ ಆ ಒಂದು ಭಾಗೀರಥಿಯನ್ನ ಉತ್ಪತ್ತಿ ಅಂತ ಅವತ್ತು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಇವಾಗ ತಿರ್ಗಾನು ಗಂಗೋತ್ಪತ್ತಿ ಅಂತ ಈ ವೈಶಾಖ ಮಾಸದಲ್ಲಿನೂ ಬರತ್ತಲ್ಲ, ಏನು ಇದೇನು ಕಲ್ಪಾಂತರ ಭೇದನ ಏನು ಅಂದ್ರೆ ಯಾವ ಭೇದನ ಇಲ್ಲ. ಇಲ್ಲಿ ಗಂಗೆಯನ್ನ, ಗಂಗೆ ಈ ಒಂದು ಭೂಮಿಗೆ ಇಳಿದು ಬಂದ ಆ ಒಂದು ಕ್ರಮವನ್ನ ತಿಳ್ಕೊಂಡು ಆಚರಣೆ ಮಾಡೋದು. ಇಲ್ಲಿ ಏನಂದ್ರೆ, ಫಸ್ಟ್ ನಮ್ಗೆ ಅದು ಗಂಗೆ ಕತೆ ಗೊತ್ತು, ಗಂಗೆ ಬರ್ತಾಳೆ ಆ ಒಂದು ಬ್ರಹ್ಮಾಂಡ ಕರ್ಪರದಿಂದ ಒಳಗೆ ಬಂದು ಆ ಒಂದು ಚತುರ್ಮುಖ ಬ್ರಹ್ಮ ಫಸ್ಟ್ ಆ ಗಂಗೆ ಜಲದಿಂದ ಪಾದ ಪೂಜೆ ಮಾಡಿ ತೋರಿಸಿದ್ದಾನೆ. ನೀರಿನಿಂದ ಭಗವಂತನಿಗೆ ಪಾದ ಪೂಜೆ ಮಾಡಿ, ಗಂಗಾ ಜಲ ಇಲ್ಲದಿದ್ದರು ಗಂಗೆಯನ್ನ ಸ್ಮರಣೆ ಮಾಡಿ ನೀವು ಪಾದ ಪೂಜೆ ಮಾಡಿ. ಪಾದ ಪೂಜೆ ಮಾಡ್ಲಿಕ್ಕೆ ಭಗವಂತ ಇಲ್ಲ ಅಂದ್ರ ಭಗವಂತನ ಚಲ ಪ್ರತೀಕಗಳು ಅಚಲ ಪ್ರತೀಕಗಳು ಇದನ್ನೇ ಇಟ್ಟುಕೊಂಡು ನೀವು ಮಾಡಿ ಅಂತ ದೇವರು ಚತುರ್ಮುಖ ನಮ್ಮ ಗುರುಗಳು ಮಹಾಗುರುಗಳು ಶ್ರೇಷ್ಠವಾದ ಗುರು ಅಂತ ಪಿತಾಮಹ ಅವರು ಹೇಳಿಕೊಟ್ಟಿದ್ದು. ಅಲ್ಲಿಂದ ಅವಳು ಬರ್ತಾಳೆ, ಬಂದ ಮೇಲೆ ಆ ಒಂದು ಶಿವನ ಆ ಪಾದ ಪೂಜೆ, ಗುರುಗಳು ಮಾಡಿದ ಪಾದ ಪೂಜೆಯ ನೀರು ಭೂಮಿಯನ್ನ ಮುಟ್ಟಬಾರದು, ಕೆಳಗೆ ಬೀಳಬಾರದು ಅಂತ ರುದ್ರದೇವರು ತನ್ನ ತಲೆಯಲ್ಲಿ ಧಾರಣೆ ಮಾಡಿದಾಗೆ ಆ ಗಂಗೆ ಹೇಗೆ ಕಂಡ್ಲು ಅಂದ್ರೆ, ಆ ಗಂಗೆ ಒಂದು ಮುತ್ತನಂತೆ, ಒಂದು ಜಸ್ಟ್ ಲೈಕ್ ಅ ಬಿಯಡ್ ತರ ಅವ್ರ ತಲೆ ಒಳಗೆ ತಲೆ ಕೂದಲ್ ಒಳಗೆ ಕೂತ್ಕೊಂಡ್ ಬಿಡ್ತಾಳಂತ. ಅಲ್ಲಿಂದ ಅವಳಿಗೆ ಹಾಗೆ ಹೊರಗೆ ಬರಕ್ಕೇನೋ ಆಗಲ್ಲ, ತಿರ್ಗಾ ಪ್ರಾರ್ಥನೆ ಮಾಡ್ತಾನೆ, ತಿರ್ಗಾ ಬರ್ತಾಳಂತೆ. ತಿರ್ಗಾ ಕೆಳಗೆ ಬಂದಾಗ ಆ ಧ್ರುವ ಮಂಡಲ ಇದೆಲ್ಲ ಬರುತ್ತೆ, ಧ್ರುವ ಮಂಡಲದಲ್ಲಿ ಅನೇಕ ದೀರ್ಘ ಕಾಲ ಇರ್ತಾಳ. ಆವಾಗ ಆ ಗಂಗೆಗೆ ಏನ್ ಹೆಸರು ಅಂದ್ರೆ, ಗಂಗಾ ಅವಳ ಒರಿಜಿನಲ್ ನೇಮೇ ಆಗತ್ತೆ. ಆ ಗಂಗೆಗೆ ಏನ್ ಹೆಸರು ಅಂದ್ರೆ ವಿಷ್ಣುಪದಿ ಅಂತ ಕರೀತಾರೆ. ವಿಷ್ಣುವಿನ ಪಾದದಿಂದ ಬಂದ ಅವಳು ವಿಷ್ಣುಪದಿ ಅಂತ ಅವಳನ್ನ ಕರೀತಾರ. ಅಷ್ಟ ತನಕ ಅಲ್ಲಿಂದ ಬಂದ ಮೇಲೆ ಅವಳು ಮೇರು ಪರ್ವತವನ್ನು ಅಲ್ಲಿ ಆಕಾಶ ಮಾರ್ಗದಿಂದ ಬಂದು ಸಪ್ತಋಷಿ ಮಂಡಲ ಇದೆಲ್ಲ ಹೋಗಿ ಹೋಗಿ ಅಂತ ಅಂತರಿಕ್ಷ ಹೋಗಿ ಕೊನೆಯಾಗಿ ಅವಳು ಎಲ್ಲಿ ಬರ್ತಾಳೆ, ಏನು ಭೂಮಿಗೆ ಬರ್ತಾರೆ. ಭೂಮಿಯಲ್ಲಿ ಉಚ್ಚವಾಗಿರುವಂತ ದ ಟಾಪ್ ಮೋಸ್ಟ್ ಪೋರ್ಷನ್ ಇಸ್ ಮೇರು ಅಂತ. ಇಟ್ ಈಸ್ ಲೈಕ್ ಚತುರ್ಮುಖನ ಭೂಲೋಕದ ಹೆಡ್ ಕ್ವಾರ್ಟರ್ಸ್ ಅಂತ ಸುಲಭವಾಗ ನಾವು ಚಿಂತನೆ ಮಾಡಬಹುದು. ಅಲ್ಲಿ ಅವಳು ಬಿದ್ದಾಗ ಅವಳು ಏನಾಗ್ತಾಳ, ಶಿ ಬ್ರಾಂಚಸ್ ಇನ್ ಟು ಫೋರ್, ನಾಲ್ಕು ಆ ಒಂದು ವಿಷ್ಣುಪದಿ ನಾಲ್ಕು ಡೈರೆಕ್ಷನ್ಲಿ ಹೋಗ್ತಾಳ. ಅಲ್ಲಿಂದ ಆ ಸಮ್ಮಿಟ್ಗೆ ಬಿದ್ದ ಮೇಲೆ ನಾಲ್ಕು ಡೈರೆಕ್ಷನ್, ಈಸ್ಟ್ ವೆಸ್ಟ್ ಸೌತ್ ನಾರ್ತ್, ಈ ಪರ್ವತದಿಂದ ಅಮೇರು ಪರ್ವತದಿಂದ ನಾಲ್ಕು ಕಡೆಯನ್ನು ಅವಳು ಹೋಗ್ತಾಳಂತ. ಫಸ್ಟ್ ನಾಲ್ಕು ಹೋಗುವಾಗ ಒಂದೊಂದಕ್ಕೆ ಒಂದು ವಿಶೇಷ ಒಂದು ಹೆಸರಿನಿಂದ ಬರುತ್ತೆ. ಒಂದು ಪೂರ್ವ ಸಮುದ್ರ ಪೂರ್ವ ಮುಖದಿಂದ ಅವಳು ಹೋಗೋದು, ಅದು ಸೀತಾ ಅಂತ ಕರೀತಾಳೆ ಅವಳಿಗೆ. ಗಂಧಮಾದನ ಪರ್ವತ, ಗಂಧಮಾದ ಅಂತ ನಾವು ಇವಾಗ ಬಳಕೆಯಲ್ಲಿ ಹೇಳುವಂತ ಗಂಧಮಾದನ ಪರ್ವತ ಇಲ್ಲ, ಆ ಮೇರುಗೆ ಹತ್ರ ಇರುವಂತ ಈಸ್ಟ್ ಆಫ್ ಮೇರು ಅಲ್ಲಿ ಇರುವಂತ ದೊಡ್ಡ ಪರ್ವತ, ಅಲ್ಲಿಗೆ ಹೋಗಿ ಆ ಒಂದು ಒಂದು ಲವಣ ಸಮುದ್ರಕ್ಕೆ ಹೋಗಿ ಸೇರುತ್ತ. ಇನ್ನೊಂದು ಇನ್ನೊಂದು ಕಡೆ ವೆಸ್ಟ್ ಅಲ್ಲಿ ಹೋಗುವಂತದಕ್ಕೆ ಅವಳಿಗೆ ಚಕ್ಷು ಅಂತ ಹೇಳ್ತಾರೆ, ಮಾಲ್ಯ ಮೌಂಟನ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಅವಳು ಚಕ್ಷುಸ್ ಅಂತ ಹೋಗ್ತಾಳೆ. ಮತ್ತು ನಾರ್ಥನ್ ಸೈಡ್ ಬಂದು ಅವಳು ಕುರು ಆ ಕಡೆ ಹೋಗ್ತಾಳೆ ಅವಳು. ಅಲ್ಲಿ ಹೋಗುವಾಗ ಅವಳು ಹೆಸರು ಭದ್ರಾ ಅಂತ ಕರೀತಾರೆ. ಆಮೇಲೆ ದಕ್ಷಿಣ ಭಾಗಕ್ಕೆ ಬರ್ತಾಳೆ. ಮೇರುವಿನ ದಕ್ಷಿಣ ಭಾಗದಲ್ಲಿ 3 ವರ್ಷಗಳಿರುತ್ತೆ, ಹಾಗೆಯೇ ಒಂದು ಕ್ರಮವಾಗಿ ಅವಳು ಬರ್ತಾಳಂತೆ. ಅಲ್ಲಿ ಬರುವಾಗ ಅವಳಿಗೆ ಅಲಕನಂದ ಅಂತ ಕರೀತಾರೆ. ಸೊ ಈ ಅಲಕನಂದ ಅಂತ ಬರ್ತಾರೆ. ಯಾಕೆ ಅವಳಿಗೆ ಅಲಕನಂದ ಅಂತ ಯಾಕೆ ಹೆಸರು ಬರುತ್ತೆ ಅಂದ್ರೆ, ಅಲಕಾನಾಂ ನಂದಯತಿ ಅಂದ್ರೆ ಅಲಕರು ಅಂದ್ರೆ ಒಂದು ಶ್ರೇಷ್ಠವಾದ ಜನರು, ಸಜ್ಜನರು. ಆ ಅಲಕರಿಗೆ ನಂದಯತಿ, ಅವರಿಗೆ ಆನಂದವನ್ನ ಕೊಡ್ತಾಳಂತ ಅಲಕನಂದ ಅಂತ ಇವಳನ್ನ ಹೇಳ್ತಾರೆ. ಸೊ ಅಲಕನಂದ ಅಂತ ಬರ್ತಾಳ ಅವಳು. ಇವಳು ಹೇಗೆ ಅದಕ್ಕೆ ಇವಳಿಗೆ ಏನ್ ಕರೀತಾರಂದ್ರ, ಅಲ್ಲಿ ಮೇರುವಿನಿಂದ ಬರ್ತಾಳಲ್ಲ, ಸೊ ಮೇರು ಅಂದ್ರೆ ಮೇರು ಒಂದು ಜಡ ಇಲ್ಲ, ಮೇರು ನಾಮಕನಾದಂತ ಆ ದೇವ, ಅವನ ಹೆಂಡತಿ ಅವನಿಗೆ ಅವನ ಮಗಳು ಮನೋರಮ ಅಂತ ಇರ್ತಾಳ. ಆ ಮನೋರಮ ಆ ಹಿಮವಾನ್ ಮದುವೆ ಮಾಡ್ಕೊಳ್ತಾಳ. ಹಿಮವಾನ್ನ ಮದುವೆ ಮಾಡ್ಕೊಂಡ ಮೇಲೆ ಅಲ್ಲಿಂದ ಅಲಕನಂದ ಬರ್ತಾಳ ಅಂತ ಇದನ್ನ ಒಂದು ಹೇಳ್ತಾರೆ. ಬಿಕಾಸ್ ಒಂದೊಂದು ಕಡೆಯಿಂದ ಅವಳು ಹುಟ್ಟು ಬರ್ತಾಳ ಅಂತ ಹೇಳುವಾಗ ಅಲ್ಲಿ ಇರುವಂತ ಆ ಜಡ ನೀರು ಮಾತ್ರ ಅಲ್ಲ, ಜಡ ನೀರು ಈ ಪ್ರದೇಶವನ್ನೆಲ್ಲ ಮುಟ್ಟುಕೊಂಡು ಬರುತ್ತೆ. ಅದನ್ನ ಹೇಳುವಾಗ ಅಲ್ಲಲ್ಲಿ ಇರುವಂತ ಅಭಿಮಾನಿ ದೇವತೆಗಳನ್ನು, ಅಲ್ಲಲ್ಲಿ ಇರುವಂತ ಪರ್ವತಾಭಿಮಾನಿ ದೇವತೆಗಳು, ನದಿ ಅಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು ಅವರಿಂದ ಹುಟ್ಟು ಬರ್ತಾಳ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಈ ಅಲಕನಂದ ಅಂಬುವಳು ಒಂದು ನಿಟ್ಟಿನಲ್ಲಿ ಆ ಒಂದು ಗೌರಿಯ ತಂಗಿ ತರನೇ ಆಗ್ತಾಳ. ಇದ್ರೂ ಗೌರಿ ಸನ್ನಿಧಾನ ಅಲ್ಲಿ ಬರೋದಿಲ್ಲ ಅವಳಿಗೆ, ಅಷ್ಟು ಬರಲ್ಲ ಅಂತ. ಸೊ ಅದಕ್ಕೆ ಇನ್ ದ ಸೆನ್ಸ್ ನಮ್ಕಿಂತ ಅವಳು ತುಂಬಾ ಎತ್ತರದಲ್ಲಿ ಇದ್ದಾಳೆ. ಇದ್ರೂ ದೇವತೆಗಳ ದೃಷ್ಟಿಯಲ್ಲಿ, ಇಂದ್ರಾಚಂದ್ರ ಮುಂತಾದ ದೃಷ್ಟಿಯಲ್ಲಿ ಅದು ಇನ್ನು ಅವಳು ಸ್ವಲ್ಪ ಕೆಳಗೇನೆ ಇರ್ತಾಳೆ. ಸೊ ಆದ ಕಾರಣದಿಂದ ಇವಳು ಏನ್ ಮಾಡ್ತಾಳೆ, ಗೌರಿ ದೇವಿ ಅಲ್ಲಿ ಸನ್ನಿಹಿತಳಾಗ್ತಾಳೆ, ಅಲಕನಂದಲ್ಲಿ ಅವಳು ಸನ್ನಿಹಿತಳಾಗ್ತಾಳೆ. ಅದಕ್ಕೆ ಮಂದಾಕಿನಿ ಅಂತ ಹೇಳ್ತಾರೆ. ಮಂದಾಕಿನಿ ಬಂದಾಗ ಅಲ್ಲಿ ಗೌರಿಯ ವಿಶೇಷ ಸನ್ನಿಧಾನ ಅಲ್ಲಿ ಸೇರ್ಬಿಡತ್ತಂತೆ. ಅಲ್ಲಿ ಬಂದಾಗ ದೇವತೆಗಳೆಲ್ಲ ಅಂದ್ರೆ ಹೇಳ್ತಾರೆ, ಮಂದಾಕಿನಿ ಅಂದ್ರೆ ಮಂದಂ ಅಂಕತೆ ಅಂದ್ರೆ ಆ ಮೆಲ್ಲ 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 ಅವಳ ಕಾಲು ಒಂದೊಂದು ಹೆಜ್ಜೆ ಇಟ್ಟು ಮೆಲ್ಲ ಮೆಲ್ಲ ಬರ್ತಾಳಂತೆ. ಅವಳು ಬರೋದನ್ನ ನೋಡಿ ಅಲ್ಲಿ ಗೌರಿ ಯಾರು ಮೆಲ್ಲ ಮೆಲ್ಲ ಬರ್ತಾ ಇದ್ದಾಳೆ ಅಂದ್ರೆ ಗೌರಿ ಬರ್ತಾ ಇದ್ದಾಳೆ. ಆ ಗೌರಿಯ ದರ್ಶನ ಆದ್ಮೇಲೆ ಅಲ್ಲಿ ದೇವತೆಗಳು ಹೋಗಿ, ಯಾಕೆಂದ್ರೆ ಇಂದ್ರನ ಗುರುಗಳಾಗ್ತಾಳೆ ಪಾರ್ವತಿ ದೇವಿ, ಸೊ ಅಲ್ಲಿ ಮಂದಾಕಿನಿಯಾಗಿ ಬರ್ತಾಳಂತೆ. ಸೊ ಹೀಗೆ ಅವಳು ಬರೋವಾಗ ಹೀಗೆ ಭೂಮಿಗೆ ಬರ್ತಾಳೆ. ಸೊ ಭೂಮಿಗೆ ಬಂದ ಮೇಲೆ ಅಲ್ಲಿಂದ ಇಲ್ಲಿ ಕತೆ ಈ ಒಂದು ಪ್ರಸಂಗ ಬರುತ್ತೆ. ಭೂಮಿಗೆ ಬಂದಾಗ ಅಲ್ಲಿಂದ ಶಿ ಹ್ಯಾಸ್ ಟು ಕಮ್ ಡೌನ್ ಫ್ರಮ್ ಅಪ್ ಟು ಡೌನ್ ಬಂದಾಗ ಒಂದು ಅತೀ ಒಂದು ವೇಗದಿಂದ ಅವಳು ಬರ್ತಾಳಂತೆ. ಆ ಒಂದು ವೇಗ ಏನಾಗತ್ತಂದ್ರೆ ಅಲ್ಲಿ ಜಹ್ನು ಮಹರ್ಷಿಗಳು ತಮ್ಮ ತಪೋವನವನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿ ಕೂತು ಅವರು ಎಲ್ಲ ಅವ್ರ ಪಾಠ ಪ್ರವಚನ ಧ್ಯಾನ ಎಲ್ಲ ಮಾಡ್ತಾ ಇರುವಾಗ ಈ ಗಂಗೆಯ ವೇಗ ಇದೆಲ್ಲ ಅದು ಎಲ್ಲವನ್ನು ಅವರ ಆಶ್ರಮ ಎಲ್ಲವನ್ನು ಕೊಚ್ಚಿಕೊಂಡು ಹೋಗತ್ತಂತೆ ಕಂಪ್ಲೀಟ್ ಆಗ. ಅದು ನೋಡಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ನಾಶ ಆಗತ್ತಲ್ಲ ಅಂತ ಹೇಳಿ ಅವರು ತಕ್ಷಣ ಅವರು ಶಕ್ತಿ ಅಂದ್ರೆ ಕಥೆಗಳಲ್ಲಿ ಹೇಗ್ ಬರುತ್ತೆ ಅಂದ್ರೆ ಅವ್ರಿಗೆ ಕೋಪ ಬಂತು, ಗಂಗೆಯನ್ನೇ ಪಾನ ಮಾಡಿಬಿಟ್ರು ಅಂತ. ಕೋಪ ಅಂತಿಲ್ಲ, ಅವರು ಅಲ್ಲಿ ಆ ವೇಗವನ್ನ ಒಂದು ಮಹಾತ್ಮೆಯನ್ನ ತೋರಿಸಬೇಕು, ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಪಾನ ಮಾಡಿಬಿಡ್ತಾರಂತ, ಎಲ್ಲ ಪಾನ ಮಾಡಿಬಿಡ್ತಾರೆ. ಸೊ ಭಗೀರಥ ಕರ್ಕೊಂಡು ಬರ್ತಾ ಇದ್ದಾನೆ. ಅವನು ನೋಡ್ತಾನ, ಅವನು ಗಂಗಾದೇವಿ ಹೇಳ್ತಾಳಂತ, ಭೂಮಿಗೆ ನಾನು ಬಂದ್ಬಿಟ್ಟೆ, ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲಿ ನಿನ್ನ ಹಿಂದೆ ಬರ್ತೀನಿ ಅಂತ ಹೇಳ್ತಾಳ ಅವಳು. ಸೊ ಇವನು ತಿರ್ಗಾ ನೋಡ್ತಾನೆ, ಅಲ್ಲಿ ಇಲ್ಲ, ಗಂಗೆನೇ ಇಲ್ಲ. ಸೊ ಏನ್ ಮಾಡ್ತಾನ, ಈ ಜಹ್ನು ಋಷಿಗಳನ್ನ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ದಯವಿಟ್ಟು ಬಿಡಿರಿ, ನನ್ನ ಇಷ್ಟು ತಪಸ್ಸು, ನನ್ನ ಮುತ್ತಜ್ಜ ಎಲ್ಲರೂ ತಪಸ್ಸು ಮಾಡಿ ಬಂದಿದ್ದಾರೆ, ಇಷ್ಟು ದೂರ ಬಂದಿದ್ದಾಳೆ, ಬಿಡಿರಿ ಅಂತ ಹೇಳುವಾಗ ಅವ್ರು ಬಿಡ್ತಾರೆ. ಬಿಡುವಾಗ ಜಹ್ನು ಅಂತ ಹೇಳ್ತಾರೆ. ಜಹ್ನು ಅಂತ ಯಾಕೆ ಹೇಳ್ತಾರೆ, ಈ ಒಂದು ನಾಳೆ ನಾವು ಸಪ್ತಮಿ ದಿವಸ ಇದನ್ನ ಚಿಂತನೆ ಮಾಡಬೇಕು, ಗಂಗೆ ಜೊತೆಯಲ್ಲಿ ಜಹ್ನು ಮಹರ್ಷಿಯನ್ನ ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಜಹ್ನು ಎಂಬ ಹೆಸರಂದ ಜಹಾತಿ ಅಂದ್ರೆ ಜಹ್ನು ಜಹಾತಿ ಓ ಜಹಾತಿ ಅಂದ್ರೆ ಬಿಟ್ಟವರು ಅಂತ ಅರ್ಥ. ಏನು ಬಿಟ್ಟವರು ಅಂದ್ರೆ ಈ ಒಂದು ಕಾಮನೆಗಳು, ಲೌಕಿಕ ಕಾಮನೆಗಳು ಮುಂತಾದವೆಲ್ಲ ಬಿಟ್ಟವರು. ಸೊ ಕಾಮನೆಗಳು ಕಾಮನೆಗಳು ಆರ್ ದ ಡಿಸೈರ್ಸ್ ಇದೆಲ್ಲ ಬರೋದು ಅಂದ್ರೆ ಕಾಮನೆಗಳು ಅಂದ್ರೆ ಲೌಕಿಕ ವಿಷಯದಲ್ಲಿ ನಮ್ಮನ್ನ ಬಂಧಿಸುವಂತ ಈ ಕಾಮನೆಗಳು ಕಾಮ್ಯಕರ್ಮಗಳು ಅಂತ ಬೇಕಾದ್ರೆ ತಕೊಳ್ಳಿ. ಕಾಮ್ಯಕರ್ಮಗಳು ದಟ್ ಈಸ್ ವಿಥೌಟ್ ಭಗವಂತನ ಎಚ್ಚರಿಕೆ ಇಲ್ಲಾಂಗೆ ಮಾಡುವಂತ ಕರ್ಮಗಳು ಈ ಕಾಮ್ಯಕರ್ಮಗಳು. ಈ ಕಾಮ್ಯಕರ್ಮಗಳು ನಾವು ಮಾಡುವಾಗ ಏನಾಗತ್ತೆ ಅಂತ ಹೇಳ್ತಾರೆ, ಈ ಕಾಮ್ಯಕರ್ಮಗಳು ಮಾಡುವಾಗ ನಮ್ಮ ಕರ್ತವ್ಯದಲ್ಲಿ ಚ್ಯುತಿ ಬರುತ್ತಂತೆ. ನಾವು ಮಾಡುವಂತ ನಮ್ಗೆ ದ ವೆರಿ ರೀಸನ್ ವಿ ಟುಕ್ ಬರ್ತ್ ಆ ಒಂದು ಸಾಧನೆಯಲ್ಲಿ ಚ್ಯುತಿ ಬರುತ್ತದೆ. ಆ ಸಾಧನೆಯಲ್ಲಿ ಒಂದು ನ್ಯೂನತೆಯ ಕೊರತೆ ಬಂದಾಗ ಏನು ಬರುತ್ತೆ, ದೈತ್ಯರು ಬಂದು ಕೂತು ಬಿಡ್ತಾರಂತೆ. ದೈತ್ಯರು ಬಂದು ಕೂತ್ರೆ ಅದು ಅಜ್ಞಾನ ಆಗತ್ತಂತೆ. ಅಜ್ಞಾನವನ್ನೇ ಶಾಸ್ತ್ರದಲ್ಲಿ ಮೃತ್ಯು ಅಂತ ಕರೀತಾರೆ, ಸಾವು ಅಂತ ಕರೀತಾರೆ. ಜ್ಞಾನವನ್ನ ಅಮೃತ ಅಂತ ಕರೀತಾರೆ. ಸೊ ಹೀಗೆ ಬರೋದಕ್ಕೆ ಎಲ್ಲದಕ್ಕಿನ ಮೂಲ ಈ ಕಾಮನೆಗಳು ಇರುತ್ತೆ. ಈ ಕಾಮನೆಗಳನ್ನು ಪ್ರೇರಣೆ ಮಾಡೋದು ಅಸುರರೇ ಇರ್ತಾರೆ, ಅವರಿಗೆ ದೇವತೆಗಳು ಕೆಳಗೇನೆ ಅವರು ಇರ್ತಾರೆ. ಆದ ಕಾರಣದಿಂದ ಇವ್ರು ಏನ್ ಮಾಡಿದ್ದಾರೆ, ಜಹ್ನು ಋಷಿಗಳು ಏನ್ ಮಾಡಿದ್ದಾರಂದ್ರೆ ಜಹಾತಿ ಆ ತರ ಕಾಮನೆಗಳು ಲೌಕಿಕ ಕಾಮನೆಗಳು ಅದೆಲ್ಲ ಹೋಗಲಾಡಿಸ್ಕೊಂಡವ್ರು. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದ್ದಾಗೆ ಶಾಸ್ತ್ರದಲ್ಲಿ ಪುರಾಣದಲ್ಲಿ ಮೇಲ್ವಾರಿಯಾಗಿ ಬರುವಂತದ್ದು ಆ ಕೋಪ ಬಂತವರಿಗೆ ಜಹ್ನು ಮುನಿಗಳಿಗೆ ತುಂಬಾ ಕೋಪದಿಂದ, ಇದು ಹರಿವಂಶದಲ್ಲಿ ಹೇಳ್ತಾರೆ, ಕೋಪದಿಂದ ಅದನ್ನ ಪಾನ ಮಾಡಿದ್ರು ಅಂತ ಹೇಳ್ತಾರೆ. ಅದು ಕೋಪ ಇರೋ ಜಾಗೆಯಲ್ಲಿ ಅಷ್ಟು ಕೆಲಸ ಮಾಡಕ್ ಆಗೋದೇ ಇಲ್ಲ. ಕೋಪ ಆ ಒಂದು ಕೋಪದಿಂದ ಅವ್ರು ಮಾಡಿಲ್ಲ, ಅದು ತೋರಿಸ್ತಾ ಇದ್ದಾರೆ ದೇವರು. ಅವ್ರ ಮೂಲಕವಾಗಿ ಏನು ತೋರಿಸ್ತಾ ಇದ್ದಾರೆ ಅಂದ್ರೆ ಪ್ರತಿಜ್ಞಾ ಉಲ್ಲಂಘನ ಅಂದ್ರೆ ಇದು ನಮ್ಗೆ ಕತೆಗಳೆಲ್ಲ ಬರುತ್ತೆ. ವಿಶ್ವಾಮಿತ್ರ ಇಷ್ಟು ದಿವಸ ಮಾಡಿದ್ರು, ಮೇನಕ್ಕೆ ಬಂದ್ಲು, ಅವಳಿಗೆ ಶಾಪ ಕೊಟ್ರು, ಇವಳಿಗೆ ಶಾಪ ಕೊಟ್ರು, ಅದು ಇದು ಅಂತೆಲ್ಲ ಬರೋವಾಗ ನಮ್ಗೆ ಅನ್ಸುತ್ತೆ ಏನಿದು ಋಷಿ ಮುನಿಗೆ ನಮ್ಗೇನೆ ಕೋಪ ಬರೋದಿಲ್ಲ, ಅಷ್ಟು ಕೋಪ ಶಾಪ ಕೊಡೋ ಇದಿಲ್ಲಿಗೆ ನಮ್ಗೇನೆ ಕೋಪ ಬರೋದಿಲ್ಲ. ಆಗಿರೋವಾಗ ಇವ್ರುಗಳೆಲ್ಲ ಜ್ಞಾನಿಗಳು, ಇವರೆಲ್ಲ ಶಾಪ ಮಾಡೋದೇನು ಅದು ಮಾಡೋದೇನು, ನೀವು ಮನುಷ್ಯನಾಗ ಹುಟ್ಟು, ನೀವು ನರಿಯಾಗ ಹುಟ್ಟು, ಅದಾಗ ಹುಟ್ಟು, ಇದೆಲ್ಲ ಏನು ಅಂದ್ರೆ ಅದು ಏನ್ ವ್ಯತ್ಯಾಸ ಅಲ್ಲಿ ಅಂದ್ರೆ ಅವರ ಶಕ್ತಿ. ನಾವು ಬಾಯಿಂದ ಯಾರಿಗೇನಾರು ಏನಾರು ಅಂದ್ರೆ ಅದಕ್ಕೆ ಆಪೋಸಿಟೇ ಆಗತ್ತೆ, ನಾವು ಅಂದ ಮಾತು ಸತ್ಯ ಆಗೋದೇ ಇಲ್ಲ. ಇಲ್ಲಿ ತೋರಿಸಿಕೊಡೋದು ಏನು ಅಂದ್ರೆ ಭಕ್ತರು ಹರಿಭಕ್ತರು ಅಷ್ಟೊಂದು ತಪಸ್ಸಿರೋವಾಗ ಅವರು ಬಾಯಿ ಮಾತನ್ನ ದೇವರು ಸತ್ಯ ಮಾಡ್ತಾನಂತೆ, ಅದನ್ನ ತೋರಿಸ್ತಾರ. ಸೊ ಇವ್ರು ಏನ್ ಮಾಡ್ತಾರಂದ್ರೆ ಅದನ್ನೆಲ್ಲ ಪಾನ ಮಾಡಕ್ಕಾಗತ್ತಾ ಅಂದ್ರೆ ಅದು ಅವರು ಅಲ್ಲಿ ತೋರಿಸಿಕೊಟ್ಟದ್ದು ಅವರು ಶಕ್ತಿ ಸಾಮರ್ಥ್ಯ. ಒಂದು ಋಷಿ ಒಂದು ದೇವ ಗಂಗೆಯನ್ನ ಹಾಗೆ ಸ್ತಂಭನ ಮಾಡಿಬಿಡ್ತಾರ ಅಂದ್ರೆ ಅವರ ತಪೋಶಕ್ತಿಯನ್ನ ತೋರಿಸ್ತಾರೆ. ಇವ್ರು ಕೇಳಿದ ಮೇಲೆ ಆ ಪ್ರಾರ್ಥನೆಗೆ ಅಲ್ಲಿ ಏನು ಮಾಡಬೇಕಾದ ಕೆಲಸ ಏನು ಅಂದ್ರೆ ಅದಕ್ಕೆ ಪಾವಿತ್ರ್ಯತೆ ಕೊಡಬೇಕು ಅಂದ್ರೆ ಆ ನೀರು ಹೋಗಿ ಪಾತಾಳಕ್ಕೆ ಹೋಗಿ ಸಾಗರ ಪುತ್ರನ್ನ ವಿಮೋಚನೆ ಮಾಡತ್ತ ಅದು ಒಂದು. ಬಟ್ ಗಂಗೆ ಬರುವಂತ ಇನ್ನೊಂದು ಪ್ರಯೋಜನ ಏನು ಅಂದ್ರೆ ಈ ಒಂದು ಭೂಮಿಯಲ್ಲಿ ಇರೋರಿಗೆಲ್ಲ ಒಳ್ಳೇದಾಗಬೇಕು, ಅವ್ರ ಪಾಪಗಳೆಲ್ಲ ತೊಳಿಬೇಕು. ಅದಕ್ಕೆ ದೇವರು ಮಾಡಿದ ವ್ಯವಸ್ಥೆ ಅದು ಹ್ಯಾಕ್ ಮಾಡ್ತಾರಂದ್ರೆ ಬಾಯಿಂದ ಪಾನ ಮಾಡಿದ್ದಾರೆ, ಅದನ್ನ ಅವರು ಬಾಯಿ ಮೂಲಕ ಬಿಡೋದೇ ಇಲ್ಲ. ಎಂಜಲಾಗ್ಬಿಡತ್ತೆ ಅಂದ್ರೆ ಬಾಯಿ ಮೂಲಕ ಬಿಡೋದಿಲ್ಲ. ಯಾಕೆ ಎಂಜಲಾಗತ್ತ ಅಂತ ಹೇಳ್ತಾರೆ, ಬಟ್ ಈಗ ನಾಡ್ಬಿ ವಾಗ್ಗಂಗಾ ಅಂತ ಬಿಡಬಹುದಲ್ಲ. ಅವ್ರು ಏನ್ ಮಾಡ್ತಾರೆ, ತನ್ನ ಕಿವಿಯಿಂದ ಬಿಡ್ತಾರೆ. ಅಂದ್ರೆ ಏನು, ಈ ಗಂಗೆಯನ್ನ ಕಿವಿ ಮೂಲಕ ಬಿಡೋದು ಅಂದ್ರೆ ಕಿವಿ ಬಂದು ನಮಗೆ ದೈವೀ ಸಂಪತ್ತು. ಆ ಒಂದು ಗಂಗೆಗೆ ಫಸ್ಟ್ ಮಂದಾಗಿನಿಯಾಗಿ ಪಾರ್ವತಿ ಬಂದ್ಲು, ಆಮೇಲೆ ಅದನ್ನ ಇವರು ಜಹ್ನು ಆ ಕಾಮ್ಯ ಕರ್ಮವನ್ನ ತೀರವಾಗಿ ಒಂದು ಹೋಗಲಾಡಿಸ್ಕೊಂಡವರು ಇವರು. ಇವರು ತಮ್ಮ ಕಿವಿ ಮೂಲಕವಾಗಿ ಅವ ಬಿಡ್ತಾರೆ. ಅದಕ್ಕೆ ಇನ್ನೂ ಒಂದು ಆ ಒಂದು ಶಕ್ತಿ, ಆ ಜಹ್ನು ಮುನಿಗಳ ಶಕ್ತಿ, ಅವರ ಪ್ರಾರ್ಥನೆ ಎಲ್ಲವೂ ಈ ಗಂಗೆಯ ನೀರು ಜೊತೆಯಲ್ಲಿ ಬರುತ್ತೆ. ಗಂಗೆಯಲ್ಲ, ಗಂಗೆಯ ನೀರನ್ನ ಸೇವನೆ ಮಾಡುವ ಜನಗಳಿಗೆ ಬರುತ್ತೆ. ಗಂಗೆಯ ವಿಶೇಷವಾಗಿ ಗಂಗೋತ್ಪತ್ತಿ, ಅದನ್ನ ಗಂಗೋತ್ಪತ್ತಿ ಅಂತ ಹೇಳ್ತಾರೆ. ಇವಾಗ ಗಂಗೆ ಬಂದದ್ದು ಅವರು ಕಿವಿ ಮೂಲಕವಾಗ, ಆ ಶ್ರವಣದಿಂದ ಶ್ರವಣ ಗಂಗಾ ರೂಪವಾಗಿ ಅವಳು ಬರ್ತಾಳೆ. ಸೊ ಇದನ್ನ ಚಿಂತನೆ ಮಾಡಿ ಆ ಒಂದು ನಮ್ಮ ಮನೆಯಲ್ಲಿ ಇರುವಂತ ಈ ನೀರ್ಲೆ ಸ್ನಾನ ಮಾಡಬೇಕು. ಸ್ನಾನ ಈ ಕಾಲದಲ್ಲಿ ಹೇಳುವಾಗ ಜನರಲ್ ಆಗ ಡಿಫಾಲ್ಟೇ ಸೂರ್ಯೋದಯಕ್ಕೆ ಮುಂಚೆ ಮಾಡಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಸೂರ್ಯ ಈವನ್ ಬಿಫೋರ್ ದ ಸನ್ ಕಮ್ಸ್, ಇದು ಗಂಗೆ ಈ ಒಂದು ಚಿಂತನೆ ಮಾಡುತ್ತಾ ನಾವು ಸ್ನಾನ ಮಾಡಿದ್ರೆ ನಮಗೇನು ನಮ್ಮ ಜೀವನದಲ್ಲಿನೂ ನಮ್ಗೆ ಆ ಒಂದು 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 ಲೌಕಿಕ ಕಾಮನೆ ಲೌಕಿಕ ಇದು ಅಂದ್ರೆ ಕಾಮನೆ ಮಾಡ್ಲಂಗೆ ಇರೋದು ಅಂತಿಲ್ಲ. ನಾವು ಮಾಡ್ತೀವಿ ಎಷ್ಟೋ, ನಾವು ಡೇ ಟು ಡೇ ಆಕ್ಟಿವಿಟೀಸ್ ಎಲ್ಲವೂ ಮಾಡ್ತಾ ಇರ್ತೀವಿ. ಮಾಡಬೇಡ ಅಂತ ಯಾರು ಹೇಳಿಲ್ಲ. ಮಾಡೋ ಹಾಗ ಅದಲ್ಲಿ ಭಗವಂತನನ್ನ ನೋಡಬೇಕು ಅಂತ. ಯಾವುದೇ ನೋಡಿದ್ರು ವಸ್ತು ನೋಡಬೇಡ, ವಸ್ತು ವಸ್ತುವೂ ನೋಡು, ವಸ್ತು ಒಳಗೆ ಆ ವಸ್ತುವಿಗೆ ಆ ಶಕ್ತಿ ಕೊಟ್ಟ ಆ ಭಗವಂತನನ್ನ ನೋಡು ಅಂತ. ಆ ದೃಷ್ಟಿಯನ್ನ ಈ ಜಹ್ನು ಮುನಿಗಳ ಆ ಒಂದು ಸ್ಮರಣೆ ಜೊತೆಯಲ್ಲಿ ಜಾಹ್ನವಿ ಅಂತ ನಾಳೆ ಸಪ್ತಮಿ ದಿವಸ ಅವಳನ್ನ ಗಂಗೆಯನ್ನ ಜಾಹ್ನವಿ ರೂಪದಿಂದ ಒಂದು ಸ್ಮರಣೆ ಮಾಡಿದ್ರೆ ನಮಗೇನೋ ತ್ರಿಪದಗಾಮಿನಿಂದ ಮೂರು ರೀತಿಯಿಂದ ಬರುವಂತ ಪಾಪಗಳನ್ನ ತೊಳೆದು ಬಿಟ್ಟು ಕಾಮ್ಯಕರ್ಮ ಮಾಡುವಾಗಲೂ ಭಗವಂತನನ್ನ ಚಿಂತನೆಯನ್ನ ಕೊಟ್ಟು ಆ ಕಾಮ್ಯ ಕರ್ಮ ಇಲ್ಲಂಗೆ ಮಾಡಿಬಿಡ್ತಾಳಂತ. ಸೊ ಈ ಒಂದು ವಿಶೇಷವಾಗಿ ಇಟ್ಟುಕೊಂಡು ಆ ಗಂಗೆಯನ್ನ ಪ್ರಾರ್ಥನೆ ಮಾಡೋದು, ಆಮೇಲೆ ಬೇಸಿಕಲಿ ಇದು ಪೂಜೆಯನ್ನು ನಾವು ಮಾಡ್ತೀವಿ. ಗಂಗಾ ಥಾಲಿ ಏನಾದ್ರು ಇದ್ರೆ ಅದನ್ನ ಇಟ್ಟು ಆ ಗಂಗೆಗೆ ಪ್ರಾರ್ಥನೆ ಮಾಡ್ತೀವಿ. ಶ್ಲೋಕಗಳು ಇದೆ, ಭಾಗಿ ಶ್ಲೋಕ ಬಂದು ಭಾಗೀರಥಿ ನಮಸ್ತುಭ್ಯಂ ರೋಗಂ ಮೇಹರ ದೇಹಗಂ ನಾಗಾರಿ ಅಂಗ್ರಿ ಅಬ್ಜ ಸಂಗಾ ತ್ರೈಲೋಕ್ಯ ಪಾವನಿ ಅಂತ ಹೇಳ್ತಾರೆ. ಅಂದ್ರೆ ಭಾಗೀರಥಿ ನಮಸ್ತುಭ್ಯಂ, ಈ ಭಾಗೀರಥಿ ಗಂಗೆ ಈ ಶ್ಲೋಕವನ್ನ ಕಾಮನ್ ಆಗಿ ಎಲ್ಲಾ ಕಡೆನು ಗಂಗಾ ಶ್ಲೋಕದಲ್ಲಿ ಇಟ್ಕೊಳ್ತದ. ಭಾಗೀರಥಿಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಭಾಗೀರಥಿ ಆ ಗಂಗೆಯಲ್ಲಿ ಸನ್ನಿಹಿತನಾಗಿರುವಂತ ಆ ಪಾರ್ವತಿಯನ್ನು ಇಟ್ಕೊಂಡಿದೀವಿ ನಾವು. ಈ ಪಾರ್ವತಿ ಜಹ್ನುವನ್ನು ಇಟ್ಕೊಳ್ಳಿ, ಪಾರ್ವತಿಯನ್ನು ಇಟ್ಟುಕೊಳ್ಳಿ, ಪಾರ್ವತಿ ಒಳಗಿರುವಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಒಂದು ಭಾಗೀರಥಿ ಎಂಬೋ ಹೆಸರನ್ನು ಇರುವಂತ ಆ ಮಾಧವ ಲಕ್ಷ್ಮೀ ನಾರಾಯಣನ ಶಂಖಚಕ್ರದಿಂದ ಸಹಿತನಾದಂತ ಈ ಲಕ್ಷ್ಮೀ ನಾರಾಯಣನ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಭಾಗೀರಥಿ ನಮಸ್ತುಭ್ಯಂ, ಏನ್ ಮಾಡತ್ತ ಇದು ಅಂತ, ರೋಗಮ್ಮೆ ಹರ ದೇಹಗಂ ಅಂದ್ರೆ ನನ್ನ ದೇಹದಲ್ಲಿ ಇರುವಂತ ಈ ರೋಗವನ್ನ ಗುಣ ಮಾಡು ಅಂತ ಹೇಳ್ತಾರೆ. ಏನು ರೋಗ ಅಂದ್ರೆ ಎನಿಥಿಂಗ್, ದಿನಾಗ್ಲೂ ನಮ್ಗೆ ಬರುವಂತ ಕಾಯಿಲೆಗಳು ಬರುತ್ತೆ, ಆರ್ ಸಮಟೈಮ್ಸ್ ಎಲ್ಲಾ ಚೆನ್ನಾಗಿರುತ್ತೆ ಮನಸ್ಸು ಏನೋ ಡಲ್ ಆಗಿರತ್ತೆ ಅದನ್ನು ಹೋಗಲಾಡ್ತಾಳ. ಮತ್ತು ಮೋರ್ ದನ್ ಎನಿಥಿಂಗ್ ಎಲ್ಸ್ ಈ ಒಂದು ಅವಳ ಚರಿತ್ರೆ, ಎಲ್ಲಿಂದ ಬಂದಳು, ವಿಷ್ಣುಪದಿ ಆ ವಿಷ್ಣು ಪಾದದಿಂದ ಬಂದವಳು ಅಂತ ಚಿಂತನೆಯಿಂದ ಅದು ಮಾಡಿದಾಗೆ ಈ ಸಂಸಾರ ಅಂಬೋ ಈ ರೋಗವನ್ನು ಪರಿಹಾರ ಮಾಡ್ತಾರೆ. ಇಷ್ಟು ಶಕ್ತಿ ಇದೆ. ಭಾಗೀರಥಿ ನಮಸ್ತುಭ್ಯಂ ರೋಗಮ್ಮೇ ಹರ ದೇಹಗಂ, ಈ ದೇಹದಲ್ಲಿ ಇರುವಂತ ಈ ಒಂದು ರೋಗಗಳನ್ನ ಪರಿಹಾರ ಮಾಡು. ಯಾಕೆ ಅಂತ ಹೇಳ್ತಾರೆ, ಹೇಗೆ ನಿಮ್ಗೆ ಶಕ್ತಿ ಎಲ್ಲಿಂದ ಬಂತು, ಅಲ್ಲೇ ನಿಲ್ಸೋದಿಲ್ಲ ಗಂಗೆ ಅಂತ ಸ್ಥೂಲವಾಗಿ ನೋಡಿದ್ರೆ ಅಲ್ಲೇ ನಾಗಾರಿ ನಾಗನಿಗೆ ಅರಿ ನಾಗ ಸರ್ಪನಿಗೆ ಅರಿಯಾದಂತ ಗರುಡ ನಾಗಾರಿ ಅಂಗ ಸಂಗಾತ್ ನಾಗಾರಿ ಅಂಗ್ರಿ ಸಂಗಾತ್ ತ್ರೈಲೋಕ್ಯ ಪಾವಳಿ. ಸೊ ಆ ಗರುಡನ ಹೆಗಲಲ್ಲಿ ಕೂತಿರುವಂತ ಆ ಒಂದು ನಾರಾಯಣನ ಸಂಗ ನಿನಗೆ ಆಯ್ತು, ಅದರಿಂದ ಈ ಎಲ್ಲ ಲೋಕವನ್ನು ಪಾನು ಲೋಕ ಅಂಬೋ ಶಬ್ದದಿಂದ ಲೋಕ ಲುಕ್ ಎಂಬೋ ಧಾತುವಿಗೆ ಅದು ಎರಡು ಮೂರು ಅರ್ಥ ಕೊಡತ್ತೆ. ಲುಕ್ ಎಂಬೋ ಧಾತುವಿಗೆ ಒಂದು ಪ್ರಕಾಶ ಅಂದ್ರೆ ಆ ಒಂದು ಜ್ಞಾನ ಇರುವಂತ ಜೀವಿಗಳು ಅಂದ್ರೆ ಸಾತ್ವಿಕ ಜೀವಿಗಳು ಅಂತನೂ ಬರುತ್ತೆ. ಆಮೇಲೆ ಲುಕ್ ಎಂಬೋ ಧಾತುವಿಂದ ಮುಕ್ತರು ಅಂತನೂ ಬರುತ್ತೆ, ಅಂದ್ರೆ ಮುಕ್ತರನ್ನಾಗಿ ಮಾಡುವಂತ ಕೆಪಾಸಿಟಿನೂ ಇದಂತ. ತ್ರೈಲೋಕ್ಯ ಪಾವನೆ ಎಲ್ಲವನ್ನು ಪಾವನೆ ಮಾಡ್ತಾನ, ಬಿಕಾಸ್ ನಿನ್ನೊಳಗೆ ಈ ನಾರಾಯಣ ಕೂತಿದ್ದಾನೆ ಅಂತ ಹೇಳುವ ಮೂಲಕ ಆ ಅವನೊಳಗೆ ಅಂತ ಹೇಳುವಾಗ ನಾಗ ಬರುತ್ತೆ. ಆ ಒಂದು ಗಂಗಾ ಹೇಳುವಾಗ ಶೇಷದೇವರು ಬರ್ತಾರ, ಗರುಡ ದೇವರು ಬರ್ತಾರ, ರುದ್ರದೇವರು ಇದ್ದೇ ಇದ್ದಾರೆ. ಸೊ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಪಾರ್ವತಿ ಎಲ್ಲವೂ ಬಂದು ಬಿಡತ್ತೆ. ಸೊ ಹೀಗೆ ಈ ಚಿಂತನೆಯನ್ನ ಮಾಡ್ತಾ ಪೂಜೆ ಮಾಡೋದು ಮಾಮೂಲು ಒಬ್ಬೊಬ್ಬರು ಮನೆ ಪದ್ಧತಿ ತರ ಸ್ವಲ್ಪ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳುಗಳು ಹಾಕಿ ಅಲ್ಲಿ ಒಂದು ಕಲಶವನ್ನ ಇಟ್ಟು ನಮ್ಗೆ ಗಂಗಾ ತಾಲೆ ಇದ್ರೆ ಅದನ್ನ ಇಟ್ಟು ಅದಲ್ಲೇ ಪೂಜೆ ಮಾಡೋದು, ಹಳದಿ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡೋದು. ಸೊ ಈ ತರ ಗಂಗಾ ಪೂಜೆಯನ್ನ ಮಾಡೋ ಸಂಪ್ರದಾಯ ಇದೆ. ಸೊ ಹೀಗೆ ಚಿಂತನೆ ಮಾಡ್ತಾ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂಬೋದಲ್ಲಿ ಕೃಷ್ಣಾರ್ಪಣೆ ಮಾಡ್ತಾರೆ.